श्री गुरुभ्यो नमः। हरि ओम। हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेवानिरस्तग्रह विग्रहं बृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येवाशपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಮೂರು ಅಥವಾ ಎರಡು ಮುಹೂರ್ತಗಳಲ್ಲಿ ತ್ರಿಭಿರ್ ಮುಹೂರ್ತೈಹಿ ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವ, ಮೃತನಾದ ಕೂಡಲೇ ಆ ಜೀವನನ್ನು ಕರಕೊಂಡು ಯಮಧರ್ಮರಾಜರ ಹತ್ರ ಹೋಗ್ತಾರೆ. ಅಲ್ಲಿ ಇದು ಮೊದಲೇ ಹೇಳಿದ್ದೆ, ಪಾಪಿಗಳಾದವರ ಕುರಿತು ಹೇಳತಕ್ಕಂತಹದ್ದು. ಹಾಗಾದರೆ ಪುಣ್ಯವಂತರಾದವರನ್ನು ಕರ್ಕೊಂಡು ಹೋಗಲ್ವಾ? ಅಲ್ಲಿ ವಿಷಯವೇ ಬೇರಾಗಿ ಬೀಳುತ್ತೆ. ಯಾರಾದರೆ ನಿತ್ಯ ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿರ್ತಾರೋ, ಭಗವಂತನ ನಾಮಸ್ಮರಣೆ ಯಾರ ಬಾಯಿಯಿಂದ ಬರ್ತಾ ಇರುತ್ತೋ, ಅದೇ ಭಾಗವತ ಹೇಳಿದ್ದು, ಯಾರ ಬಾಯಿಯಿಂದ ಭಗವಂತನ ನಾಮಸ್ಮರಣೆ ಬರ್ತಾ ಇರುತ್ತೋ, ಯಾರ ಮನಸ್ಸಿನಲ್ಲಿ ದೇವರ ರೂಪ ಚಿಂತನೆಗೆ ಬರ್ತಾ ಇರುತ್ತೋ ಅಂಥವರ ತಂಟೆಗೆ ಹೋಗಬೇಡಿ ಅಂತ ಯಮಭಟರಿಗೆ ಯಮಧರ್ಮರಾಜರು ಹೇಳಿದ ಮಾತು. ಅಂಥವರು ಈ ದಕ್ಷಿಣ ಮಾರ್ಗದ ಮೂಲಕ ಹೋಗೋದೇ ಇಲ್ಲ, ಯಮಭಟರು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬರುವುದೇ ಇಲ್ಲ. ಜನ್ಮದಲ್ಲಿ ಮತ್ತು ಹೇಳುತ್ತಾರೆ, ನೀವೆಲ್ಲರೂ ಸಾಮಾನ್ಯವಾಗಿ ಭಗವಂತ ನಾಮಸ್ಮರಣೆ ಮಾಡ್ತಾನೆ ಇರ್ತೀರ, ಸದಾ ಮಾಡ್ತಾನೆ ಇರ್ತೀರ, ನಿತ್ಯ ಪಾರಾಯಣಾದಿಗಳು, ದೇವರ ಪೂಜಾ ಯಾವುದೋ ಒಂದು ಮಾಡಿ ಮಾಡಿ ಮಾಡ್ಕೊತಾ ಇದ್ದೀರಲ್ವ? ಋಷಿಗಳಂತೆ ಸಾಧನೆ ಮಾಡದಿದ್ರು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡ್ಕೊಳ್ತಾನೆ ಇದ್ದೀವಲ್ಲ, ನಮಗೆ ಆ ಮಾರ್ಗ ಇಲ್ಲ, ಹೆದರಬೇಡಿ. ಎಲ್ಲರೂ ಆಗ ಮಾಡೋದೇನು ಅಂದರೆ ಈ ಥರ ಏನು ಗರುಡ ಪುರಾಣ ಕೇಳಿದ ಕೂಡಲೇ ಹೆದರಿ ಹೆದರಿ ಹೆದರಿ, ಅಪ್ಪ ಯಾಕೆ ಕೇಳಬೇಕು ಅಂತ. ಹಾ, ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನೆ ಮಾಡುವಂಥವರಿಗೆ ಇದು ಯಾವಾಗೂ ಬರುವುದೇ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಯಾರಾದರೆ ಭಗವಂತನ ಚಿಂತನೆಯನ್ನೇ ಮಾಡಲ್ಲ, ಸದಾ ದುಷ್ಟರಾಗಿರುತ್ತಾರೆ, ಅಂಥವರಿಗೆ ಮಾರ್ಗ ಎಂಬುದನ್ನ ಗರುಡ ಪುರಾಣ ಭಾಗವತ ಸ್ಪಷ್ಟ ಮಾಡ್ತಾ ಇದೆ. ಆದ್ದರಿಂದ ಯಾರಾದರೆ ಭಗವಂತನ ಸ್ಮರಣೆ ಮಾಡತಕ್ಕಂಥ ಒಂದು ಸಜೀವ ವರ್ಗವಿದೆ, ಅವರು ಎಂದೂ ಹೆದರಬೇಕಾಗಿಲ್ಲ. ಅವರ ತಂಟೆಗೆ ಬರಲ್ಲ ಎಂಬ ಭಟರು. ಮತ್ತೆ ಹೇಗೆ ಇವರನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಹೇಳ್ತಾರೆ, ಕಿಂಕಿಣಿ ಜಾಲಮಾಲಿಯತು ಹೇಳ್ತಾ ಇದ್ದಾರೆ. ದೇವತೆಗಳೇ ವಿಶೇಷವಾಗಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ, ದೇವದೂತರು ಬರ್ತಾರೆ ಇವರನ್ನು ಕರ್ಕೊಂಡು ಹೋಗ್ತಾರೆ. ಭಗವಂತನ ಚಿಂತನಾ ಮಾಡುತ್ತಾ ಯಥಾಶಕ್ತಿ ಯಥಾಮತಿ ಋಷಿಗಳು ಮುನಿಗಳು ಸನ್ಯಾಸಿಗಳು ಅವರ ಅವರಿಗೆ ಅಂಥವುದು ಅಂದರೆ ಇಲ್ಲ, ಅವರಿಗೆ ಮಾತ್ರ ಅಲ್ಲ ಅವರಿಗೆ ದೊಡ್ಡ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾರಾದರೆ ತಮ್ಮ ಬದುಕಿನಲ್ಲಿ ಯಥಾಶಕ್ತಿ ದೇವರ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಧರ್ಮ ಕರ್ಮಗಳನ್ನು ಮಾಡಿಕೊಂಡಿರ್ತಾರೆ ಅವರನ್ನು ಹಾಗೆ ಕರ್ಕೊಂಡು ಹೋಗ್ತಾರೆ, ಅವರಿಗೆ ತಕ್ಕಂತಹ ಸ್ಥಾನವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ. ಅದರಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಮತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಪಾಪಿಗಳ ಕುರಿತು ಹೇಳ್ತಾ ಇದ್ದಾರೆ. ಬರ್ತಾನವ ಯಮಧರ್ಮರಾಜರ ಹತ್ರ ಹೋಗಿ ಆ ನರಕಯಾತನಗಳನ್ನು ನೋಡಿ ದುಃಖಪಟ್ಟು ಬಂದು ಬಿಡ್ತಾನೆ. ಭುಂಕ್ತೆ ಪಿಂಡಂ ಸುತೈರ್ ದತ್ತಂ ದಾನಂ ಚಾತುರ ಕಾಲಿಕಂ ತಥಾಪಿ ನಾಸ್ತಿಕಸ್ತಾರ್ಕ್ಷ್ಯ ತೃಪ್ತಿಂ ಯಾತಿನ ಪಾತಕಿ. ಇಲ್ಲೇ ಹೇಳ್ತಾ ಇದ್ದಾರೆ ಅಗಮ್ಯ ವಾಸನಾಬದ್ಧ ಅಂತ. ಇವನಿಗೆ ಆ ಶರೀರದ ಮೇಲೆ ಎಷ್ಟು ಅಭಿಮಾನ ಬಂದಿರುತ್ತೆ ಅಂದರೆ ಅಷ್ಟು ಅಭಿಮಾನ ಬಂದಿರುತ್ತೆ. ಆದ್ದರಿಂದ ಆ ದೇಹವನ್ನು ಬಯಸಿ ಬಯಸಿ ದುಃಖ ಪಡ್ತಾ ಇರ್ತಾನೆ. ಯಮಭಟರ ಜೊತೆಗೆ ಕೇಳ್ತಾ ಇರ್ತಾನೆ, ನಾನು ಬಿಟ್ಟು ಬಿಡಿ ಆ ಶರೀರದಲ್ಲಿ ಹೋಗ್ತೇನೆ ಅಂತ. ಆದರೆ ಸಾಮಾನ್ಯ ಏನು ಅರಣ್ಯಕಾಚಾರ್ಯರ ಒಂದು ಚಿಂತನಾದಿಗಳನ್ನು ಅಳವಡಿಸಿಕೊಂಡವರು ಯಾರಿರ್ತಾರೆ, ಅವರು ಸಾಮಾನ್ಯ ಹೋಗುವ ಕಾಲಕ್ಕೆ ಸಾಮಾನ್ಯವಾಗಿ ಹೋಗುವ ಕಾಲಕ್ಕೆ ಶರೀರದ ಮೇಲೆ ಅಭಿಮಾನ ಯಥಾಶಕ್ತಿ ಬಿಟ್ಟಿರ್ತಾರೆ, ಯಥಾಶಕ್ತಿ ಬಿಟ್ಟಿರ್ತಾರೆ. ಏನು ಸಾವು ಅಂತ ಬರುತ್ತೆ ಅದಕ್ಕಾಗಿ ಸಿದ್ಧರಾಗಿರ್ತಾರೆ. ಸ್ವಾಮಿ ನಿನ್ನ ಸಂಕಲ್ಪ, ಈ ಶರೀರವನ್ನು ಬಿಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ತಾವು ಹೆಣ್ಣಾಗಲಿ ಗಂಡಾಗಲಿ ಅದೇ ಸಾಧನೆ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಅವರಿಗೆ ಈ ದುಃಖ ಇರಲ್ಲ. ಒಟ್ಟಾರೆ ಸಾಧನ ಅಂದರೆ ಈ ಶರೀರವನ್ನು ನಾವು ಎಂದಾದರೂ ಬಿಡಲೇಬೇಕು, ಇದನ್ನು ಬಿಟ್ಟು ಹೋಗಲೇಬೇಕಾದ್ದರಿಂದ ಭಗವಂತನವನ್ನು ಚಿಂತನೆ ಮಾಡುತ್ತಾ ನೀ ಕೊಟ್ಟದ್ದು ನಿನಗರ್ಪಿತ ಯಾವಾಗಾದ್ರೂ ತಗೊಳ್ಳಯ್ಯ ಅಂತ ಮೆಂಟಲ್ಲಿ ಪ್ರಿಪೇರ್ ಆಗೋದೇ ಸಾಧನೆ. ಅದಕ್ಕಿಂತ ಬೇರೆ ಸಾಧನೆ ಯಾವುದಿದೆ? ಸಾಯುವ ಕಾಲಕ್ಕೆ ಯಾರ ಮುಖದಲ್ಲಿ ನಗು ಮೂಡಿರುತ್ತೋ ಅವರು ಸಾಧಕರು. ಆದ್ದರಿಂದ ತುಂಬಾ ಹಸಿವೆ ಬಾಯಾರಿಕೆಯಿಂದ ಒದ್ದಾಡ್ತಾ ಇರ್ತಾನೆ. ನಂತರ ಪ್ರಾಣ ಹೋಗುವಾಗ ಏನು 100 ಚೇಳು ಕಚ್ಚಿದ ನೋವು ವೇದನೆ ಕ್ಷಣ ಕ್ಷಣಕ್ಕೂ ಪಾಪಿಗಳಿಗಾದರೆ ಸಜೀವ ರಾಶಿಗಳಿಗೆ ಆ ನೋವುಗಳಿರಲ್ಲ. ಹೆಣವನ್ನು ಸುಡುವಾಗ ಆ ಜೀವಿಗೆ ತನ್ನನ್ನೇ ಸುಟ್ಟಂತೆ ಉರಿಯಾಗ್ತಾ ಇರುತ್ತೆ. ಆದರೆ ಸಾಧನೆ ಮಾಡಿಕೊಂಡ ಸಜೀವ ರಾಶಿಗಳಿಗೆ ಆ ಉರಿ ನೋವು ಬೇವು ಇರಲ್ಲ. ಯಾಕೆ? ಅವರು ಇಡೀ ಸಾಧನದಲ್ಲಿ ಒಂದು ಭಾಗ ಯಾವುದು ಅಂದರೆ ಶರೀರದ ಮೇಲೆ ಅಭಿಮಾನವನ್ನು ಬಿಡತಾ ಬಂದಿರ್ತಾರೆ. ಆದ್ದರಿಂದ ಶರೀರ ಸುಟ್ಟರೂ ಅವರಿಗೆ ಆ ವೇದನೆ ಆಗಲ್ಲ. ಇವರು ಅಭಿಮಾನ ಬೆಳೆಸಿಕೊಂಡಿರ್ತಾರೆ. ಆದ್ದರಿಂದ ಇವರಿಗೆ ಆ ಅಭಿಮಾನದ ಮೂಲಕ ಎಲ್ಲವೂ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇದನ್ನೇ ಬಂಧಕ ಪ್ರಕರಣದಲ್ಲಿ ಹೇಳಿದ್ದು, ಅಭಿಮಾನ ಒಂದಿದ್ರೆ ಸಾಕು ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಅವಾಗ ಆತುರಕಾಲಿಕವಾದಂಥ ಅಂದ್ರೆ ಆತುರ ಕಾಲ ಅಂದ್ರೆ ಪ್ರಾಣ ಹೋಗುವ ಕಾಲ, ಪ್ರಾಣ ಬಿಟ್ಟ ಮೇಲೆ ಅವಾಗ ಏನು ಮಕ್ಕಳು ಮಾಡತಕ್ಕಂಥ ಒಂದು ಪಿಂಡ ಪ್ರಧಾನಾದಿಗಳು ಅದನ್ನ ತಾನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಯಮಭಟರಾಗಲಿ ಯಾರೇ ಆಗಲಿ ಯಾರಿಗೂ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ಯಾರ್ಯಾರಿಗೆ ಯಾರ್ಯಾರ ಮಕ್ಕಳು ಏನು ಕೊಡ್ತಾರೋ ಅದನ್ನು ತಂದು ಕೊಡ್ತಾರೆ. ತಥಾಪಿ ತಾರ್ಕ್ಷ್ಯ ನಾಸ್ತಿಕ ತೃಪ್ತಿಂ ಯಾತಿ ನಪಾತಕಿ. ಈ ಪಾಪಿಯಾದವನಿಗೆ ಪಿಂಡಾದಿಗಳು ಕೊಟ್ಟರೂ ಕೂಡ ಅವರಿಗೆ ತೃಪ್ತಿ ಬರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಹೇಳುತ್ತಾರೆ, ಪಾಪಿನಾಂ ನೋಪತಿಷ್ಠಂತಿ ದಾನಂ ಶ್ರಾದ್ಧಂ ಜಲಾಂಜಲಿಹಿ ಅತಃ ಕ್ಷುದ್ವ್ಯಾಕುಲಾಹ ಯಾಂತಿ ಪಿಂಡದಾನ ಭುಜೋಪಿ ತೇ. ಪಾಪಿಗಳಿಗೆ ದಾನ ಶ್ರಾದ್ಧ ಜಲಾಂಜಲಿಗಳಿಂದ ತೃಪ್ತಿ ಆಗಲ್ಲ. ಅವರು ಹಸಿವೆಯಿಂದ ತುಂಬ ಒದ್ದಾಡ್ತಾ ಇರ್ತಾರೆ. ಒಂದು ವೇಳೆ ಪಿಂಡ ಪ್ರದಾನವೇ ಮಾಡದಿದ್ದರೆ ಅವರು ಪ್ರೇತರಾಗಿ ಯಾವಾಗಲೂ ಆಕಲ್ಪಂ ನಿರ್ಜನಾರಣ್ಯೇ ಭ್ರಮಂತಿ ಬಹುದುಃಖಿತಾಹ, ತುಂಬಾ ದುಃಖಗಳಿಗೆ ಒಳಗಾಗಿ ಕಲ್ಪದ ಕೊನೆವರೆಗೂ ಪ್ರೇತ ರೂಪರಾಗಿ ತಿರುಗ್ತಾ ಇರುತ್ತಾರೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ, ಕೋಟಿ ಕಲ್ಪಗಳಾದರೂ ಕೂಡ ನಾವು ಮಾಡಿದ ಕರ್ಮ ನಾವು ಉಣ್ಲೇಬೇಕು. ಅಭುಕ್ತ್ವಾ ಯಾತನಾಂ ಜಂತು ಮಾನುಷ್ಯಂ ಲಭತೆ ನಹಿ, ಈ ಯಾತನೆಗಳನ್ನು ಅನುಭವಿಸದೇ ಇದ್ದರೆ, ತನ್ನ ಕರ್ಮವನ್ನು ಕಳ್ಕೊಳ್ಳದೇ ಇದ್ದರೆ ಮುಂದಿನ ಮನುಷ್ಯ ಜನ್ಮಾದಿಗಳು ಬರುವುದಿಲ್ಲ ಅವನಿಗೆ. ಈ ಪಿಂಡಗಳನ್ನು 10 ದಿನಗಳಲ್ಲಿ ಕೊಡಬೇಕು. 10 ದಿನಗಳಲ್ಲಿ ಕೊಟ್ಟಿರತಕ್ಕಂತಹ ಪಿಂಡಗಳು, ಒಂದೊಂದು ದಿನದಲ್ಲಿ ಕೊಟ್ಟಂತಹ ಪಿಂಡ 4 ಭಾಗ ಆಗುತ್ತೆ. ಪ್ರತ್ಯಹಂತೆ ವಿಭಜ್ಯಂತೆ ಚತುರ್ಭಾಗೈಹಿ ಖಗೋತ್ತಮ, 4 ಭಾಗಗಳಾಗುತ್ತೆ ಪಿಂಡ ಪ್ರದಾನ ಮಾಡಿದ್ದು. ಅದಕ್ಕೆ ಹೇಳ್ತಾರೆ, ಭಾಗದ್ವಯಂ ತು ದೇಹಸ್ಯ ಪುಷ್ಟಿದಂ ಭೂತಪಂಚಕೆ, ತೃತೀಯಂ ಯಮದೂತಾನಾಂ ಚತುರ್ಥಂ ಸೋಪದಿ ಜೀವತಿ. 2 ಭಾಗ ಅವನಿಗೆ ಶರೀರ ಬರಲಿಕ್ಕೆ ಕಾರಣ ಆಗುತ್ತೆ, 3ನೇ ಭಾಗ ಯಮದೂತರ ಪ್ರೀತಿಗಾಗಿ ಆಗುತ್ತೆ, 4ನೇ ಭಾಗ ಅದರಿಂದ ಜೀವ ಬದುಕಿರುತ್ತಾನೆ. 9 ದಿನಗಳ ಪಿಂಡ ಪ್ರದಾನದಿಂದ ದೇಹ ಬರುತ್ತೆ, ದಶಮೇ ಬಲಮಾಪ್ನೆಯಾದ 10ನೇ ದಿನ ಪಿಂಡ ಪ್ರದಾನದಿಂದ ಬಲ ಬರುತ್ತೆ, ದೇಹ ದಹನ ಆದ ಮೇಲೆ ಪಿಂಡಗಳಿಂದಾಗಿ ಅವನಿಗೆ ಪುನಃ ಶರೀರ ಹುಟ್ಟಿ ಬರುತ್ತೆ. ಎಷ್ಟು ಶರೀರ ಬರುತ್ತೆ? ಇಷ್ಟೇ ದೊಡ್ಡ ಶರೀರವಾ? ಇಲ್ಲ, ತೇಜೋಮಯವಾದ ಹಸ್ತ ಮಾತ್ರ ಶರೀರ, ಅಂದ್ರೆ ಅಂಗೈ ಉದ್ದ ಅಗಲ ಇರುವಂಥ ವಿಶೇಷವಾದ ಶರೀರ ಅವನಿಗೆ ಬರುತ್ತೆ. ಮೊದಲನೇ ದಿನದಿಂದ ಪಿಂಡದಿಂದ ಶಿರಸ್ಸು, 2ನೇ ದಿನ ಪಿಂಡದಿಂದ ಕುತ್ತಿಗೆ ಹೆಗಲು, 3ನೇ ದಿನ ಪಿಂಡದಿಂದ ಹೃದಯ ಪ್ರಾಂತ, ನಂತರ 4ನೇ ದಿನ ಪಿಂಡದಿಂದ ಬೆನ್ನು, 5ನೇ ದಿನ ಪಿಂಡದಿಂದ ನಾಭಿ, 6ನೇದರಿಂದ ಕಟಿ ಗುಹ್ಯ, 7ಮಾತ್ ಸಖಿನಿ ಭವೇತ್, 7ನೇ ದಿನ ಪಿಂಡ ಪ್ರದಾನದಿಂದ ಆ ಬೆನ್ನು ಮತ್ತು ಕೆಳಗಿನ ಪ್ರಾಂತ ಸೇರುವಂತ ಭಾಗ ಸಖಿ ಅಂತ, ನಂತರ 8, 9ರಿಂದ ಜಾನು ಪಾದಗಳು ಬರುತ್ತೆ, 10ನೇ ದಿನದಲ್ಲಿ ವಿಶೇಷವಾಗಿ ಹಸಿವೆ ಬಾಯಾರಿಕೆ ಆ ದೇಹದಲ್ಲಿ ಹುಟ್ಟುತ್ತೆ, ನಂತರ ಇನ್ನ 11, 12 ಅಂತ ಈ 2 ದಿನಗಳ ಕಾಲ ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾಭಿಷ್ಟ ಸ್ತೃಷಾಧ್ಯತಃ ಏಕಾದಶಂ ಚ ಪ್ರೇತೋ ಭುಂಕ್ತೆ ದಿನದ್ವಯಂ. ವಿಶೇಷವಾಗಿ ಇವ ಆ ಪಿಂಡದಿಂದ ಬಂದಿರತಕ್ಕಂಥ ಶರೀರವನ್ನು ಆಶ್ರಯ ಮಾಡಿಕೊಂಡು 2 ದಿನಗಳ ಕಾಲ ಭೋಜನವನ್ನು ಮಾಡುತ್ತಾನೆ. ನಂತರ ಮುಂದೆ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಹದಿಮೂರನೇ ದಿನ ತ್ರಯೋದಶೇಹನಿ ಪ್ರೇತೋ ಯಂತ್ರಿತಃ ಯಮಕಿಂಕರೈಹಿ ತಸ್ಮಿನ್ ಮಾರ್ಗೇ ವ್ರಜತ್ಯೇಕೋ ಗೃಹೀತ ಇವ ಮರ್ಕಟಃ. 13ನೇ ದಿನ ಈ ಪ್ರೇತ ಈ ಕೋತಿಯನ್ನ ಹಿಡ್ಕೊಂಡು ಹೋದಂತೆ ಯಮಭಟರವನ್ನು ಸೆಳಕೊಂಡು ಹೋಗ್ತಾರೆ. ಈ ಭೂಮಿಯಲ್ಲಿ ಅವನು ಎಷ್ಟೇ ಪ್ರಚಂಡನಾಗಿರಲಿ, ಎಷ್ಟೇ ಬಲಿಷ್ಠನಾಗಿರಲಿ, ಎಷ್ಟೇ ಜನಬಲ ಇರಲಿ, ಧನಬಲ ಇರಲಿ, ಸ್ಥಾನಬಲ ಇರಲಿ, ಏನೇ ಬಲ ಇರಲಿ, ನಿರ್ಬಲನಾಗಿ ಹೋಗಬೇಕಾಗಿದ್ದೇ ಯಮಭಟರ ಹಿಂದೆ. ಯಮಭಟರು ಅವನನ್ನು ಸೆಳಕೊಂಡು ಹೋಗ್ತಾ ಇರ್ತಾರೆ. ಹೇಗೆ ಚಿಕ್ಕ ಮಕ್ಕಳು ಆಟ ಸಾಮಾನಿನಲ್ಲಿ ಏನು, ಆ ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಸರ 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 ಓಡಾಡ್ತಾ ಇರ್ತಾರೆ, ಕಾಲಿಲಿ ಹೊಡಿತಾ ಇರ್ತಾರೆ ಆಟ ಸಾಮಾನನ್ನ. ಹೌದ್ ತಾನೆ, ಆ ಥರ ಚಿಕ್ಕ ಒಂದು ಕಡ್ಡಿ ಥರ ಅವನನ್ನು ಸೆಳಕೊಂಡು ಹೋಗ್ತಾ ಇರ್ತಾರೆ. ನಂತರ ಎಷ್ಟು ಪ್ರಯಾಣ ಮಾಡಬೇಕವ ಹೇಳ್ತಾ ಇದ್ದಾರೆ. ಷಡಶೀತಿ ಸಹಸ್ರಾಣಿ ಯೋಜನಾನಾಂ ಪ್ರಮಾಣತಃ ಯಮಮಾರ್ಗಸ್ಯ ವಿಸ್ತಾರೋ ವಿನಾ ವೈತರಣೀಂ ಖಗ. ವೈತರಣಿಯನ್ನ ಅಗಲವನ್ನ ಬಿಟ್ಟು 86,000 ಯೋಜನಗಳ ದೂರ ಅವನು ಪ್ರಯಾಣ ಮಾಡಬೇಕಾಗುತ್ತೆ. ಪ್ರತಿದಿನ ಎಷ್ಟು ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, 248 ಯೋಜನಗಳಷ್ಟು ಹಗಲು ರಾತ್ರಿ ಅವನನ್ನು ನಡೆಸಿ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಅಲ್ಲಿ 16 ಪುರಗಳು ಬರುತ್ತೆ. ನಂತರ ಧರ್ಮರಾಜರ ಭವನ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ನಂತರ ಈ ಪುರಗಳು ಯಾವುದು ಎಂಬುದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವ, ಶೈಲಾಗಮ, ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹುವಾಪದ, ದುಃಖದ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿ ಪುರ, ಧರ್ಮಭವನ, ನಂತರ ಮುಂದೆ ಯಮಧರ್ಮರಾಜರ ಪಟ್ಟಣ ಅಂತ ಇಷ್ಟು 16 ಪಟ್ಟಣಗಳ ಮೂಲಕ ಅವನು ಹೋಗಬೇಕಾಗುತ್ತೆ. ಹೋಗ್ತಾ ಇರುವ ಕಾಲಕ್ಕೆ ಆ ದುಃಖಕ್ಕೆ ತಡೆಯಲಾರದೆ ಹಾಹಾಕಾರವನ್ನ ಮಾಡುತ್ತಾ ಹೋಗ್ತಾನವ ಎಂಬುದನ್ನ ತಿಳಿಸಿಕೊಡುತ್ತ. ಇನ್ನ 2ನೇ ಅಧ್ಯಾಯದಲ್ಲಿ ಕೇಳ್ತಾರೆ, ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದ ತತ್ರ ಯಾಂತಿ ಯಥಾ ಪಾಪಾಹ ತನ್ಮೇ ಕಥೆಯ ಕೇಶವ. ಆ ಯಮಲೋಕದ ಮಾರ್ಗ ಎಷ್ಟು ದುಃಖ ಕೊಡೋದಾಗಿರುತ್ತೆ, ಅಲ್ಲಿ ಪಾಪಿಗಳು ಹೇಗ್ ಬರ್ತಾ ಇರ್ತಾರೆ ಅದನ್ನ ಹೇಳಯ್ಯ ಭಗವಂತ ಹೇಳ್ತಾನೆ. ಯಮ ಮಾರ್ಗಂ ಮಹದ್ ದುಃಖ ಪ್ರದಂ ತೇ ಕಥಯಾಮ್ಯಹಂ ಮಮ ಭಕ್ತೋಪಿ ತಚ್ಛುತ್ವ ತ್ವಂ ಭವಿಷ್ಯಸಿ ಕಂಪಿತಃ. ಯಮ ಮಾರ್ಗ ಮಹಾ ದುಃಖಪ್ರದವಾದ್ದಯ್ಯ, ನನ್ನ ಭಕ್ತನಾದರೂ ನೀನು ಅದನ್ನು ಕೇಳಿದರೆ ನಿನಗೆ ನಡಕ ಬರುತ್ತೆ, ಅನುಕಂಪ ಬರುತ್ತೆ. ಅಲ್ಲಿ ಹೋಗತಾ ಇದ್ದರೆ ಎಲ್ಲೂ ಗಿಡದ ನೆರಳಿರಲ್ಲ, ವೃಕ್ಷಛಾಯ ನತತ್ರಾಸ್ತಿ ಯತ್ರ ವಿಶ್ರಮತೆ ನರಹ, ಯಸ್ಮಿನ್ ಮಾರ್ಗೇ ನಚಾನ್ನಾದ್ಯಂ ಏನ ಪ್ರಾಣಾನ್ ಸಮುದ್ಧರೇತ್. ಆ ಮಾರ್ಗದಲ್ಲಿ ವಿಶೇಷವಾಗಿ ಅನ್ನಾದಿಗಳೇ ಇರಲ್ಲ, ಇವರಿಗೆ ಹಸಿವೆ ಬಾಯಾರಿಕೆಗಳಿರುತ್ತೆ, ಹಾಗೆ ಕರ್ಕೊಂಡು ಹೋಗ್ತಾರೆ. ನಜಲಂ ದೃಶ್ಯತೆ ಕ್ವಾಪಿ ತುಷಿತೋ ಅತೀವ ಯಪ್ಪಿಬೇತ್. ತುಂಬಾ ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಕುಡಿಯಬೇಕು ಅಂದ್ರೆ ನೀರು ಎಲ್ಲೂ ಸಿಗುವುದಿಲ್ಲ. ಜೊತೆಗೆ 12 ಜನ ಸೂರ್ಯರು ದ್ವಾದಶಾದಿತ್ಯಾಹ ತಪಂತೆ ಪ್ರಳಯಾಂತೆ ಯಥಾಕಗ. ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಭೀಕರವಾಗಿರತಕ್ಕಂಥ ಪ್ರಳಯ ಕಾಲದ ಸೂರ್ಯರಂತೆ ಆ ತಾಪ ಕೊಡ್ತಾ ಇರ್ತಾರಲ್ಲಿ. ಅಲ್ಲಿ ಹೋಗುವಾಗ ಶೀತ ವಾತೆಯನ್ನ ಪೀಡಿತ ಆ ಮಾರ್ಗದಲ್ಲಿ ನೋಡಿ ಮೇಲೆ ಅಷ್ಟು ತಾಪ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ತಣ್ಣನ ಗಾಳಿ ಹೊಡಿತಾ ಇರುತ್ತಂತೆ. ಒಂದು ಕಡೆ ಈ ಥಂಡಿ ತೊಂದರೆ, ಒಂದು ಕಡೆ ಬಿಸಿಲಿನ ತೊಂದರೆ. ಇನ್ನ ಕೆಲವು ಕಡೆ ಹೋಗ್ತಾ ಇರುವ ಕಾಲಕ್ಕೆ ಕಂಟಕೈಹಿ ವಿದ್ಧತೆ ಕ್ವಾಪಿ, ಎಲ್ಲಿ ನೋಡಿದ್ರು ಮುಳ್ಳು ಹಾಸಿದಂತೆ ಇರುತ್ತೆ, ಚುಚ್ತಾ ಇರುತ್ತೆ. ಕ್ವಚಿತ್ ಸರ್ಪೈಹಿ ಮಹಾವಿಷೈಹಿ ಮಹಾ ವಿಷಭರಿತವಾದ ಸರ್ಪಗಳವರನ್ನ ಕಚ್ಚಿ ಕಚ್ಚಿ ಕೊಂದಾಕ್ತಾ ಇರುತ್ತೆ. ಅಲ್ಲ, ಈ ಸರ್ಪಗಳು ವೃಶ್ಚಿಕಗಳು ಎಲ್ಲ ಎಲ್ಲಿಂದ ಬರುತ್ತೆ? ಯಾರೂ ಅಲ್ಲ, ನಮ್ಮ ಯಮಭಟರೇ ಆ ರೂಪದಲ್ಲಿ ಇದ್ದುಕೊಂಡು ಆ ಶಿಕ್ಷೆಯನ್ನು ಕೊಡ್ತಾ ಇರುತ್ತಾರೆ. ಸಿಂಹ, ವ್ಯಾಘ್ರ, ಹಾಗೆ ವಿಶೇಷವಾಗಿ ಕೆಲವು ಕಡೆ ಶ್ವಭಿಹಿ ಹೇಳ್ತಾ ಇದ್ದಾರೆ, ನಾಯಿಗಳು ಇವರನ್ನ ಕಚ್ಚಿ ಕಚ್ಚಿ ತಿಂತಾ ಇರುತ್ತೆ. ಚೇಳುಗಳೆಲ್ಲ ಕಚ್ತಾ ಇರುತ್ತೆ. ಕೆಲವೊಂದು ಕಡೆ ಬೆಂಕಿ ಸುಡ್ತಾ ಇರುತ್ತೆ. ಅಲ್ಲಿ ಹೋಗುವಾಗ, ಈ ಹೋಗುವಾಗಲೇನೆ ಇವರ ಮೈಯೆಲ್ಲ ಬೆಂದು ಬೆಂದು ಹೋಗಿರುತ್ತೆ. ಅಂಥ ಹೋಗುವಾಗಲೇನೆ ಮಧ್ಯದಲ್ಲಿ ಸಿಗೋದು ಹಸಿಪತ್ರ ವನ, ಹೆಸರೇ ಹೇಳಿದಂತೆ ಇರುತ್ತೆ ಅಲ್ಲಿ ದೊಡ್ಡ ವನ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಪತ್ರಗಳು ಅಂದರೆ ಎಲೆಗಳೆಲ್ಲ ಇರುತ್ತೆ ಆ ಗಿಡಗಳಿಗೆ, ದೊಡ್ಡ ದೊಡ್ಡ ಎಲೆಗಳು ಹಸಿ ಖಡ್ಗದಂತೆ ಚೂಪಾಗಿರುತ್ತೆ. ಏನ್ರಿ ನೀವು ಎಲೆ ಅಂತೀರಾ ಖಡ್ಗ ಅಂತೀರಾ? ನಾ ನಂಬಲಿಕ್ಕೆ ಆಗ್ಬೇಕಲ್ವ ನಮಗೆ? ನಂಬಬೇಕಾದ್ರೆ ಇವತ್ತೇ ನೀವು ಪ್ರಯತ್ನ ಮಾಡಿ ನಂಬಬಹುದು. ದರ್ಭೆ ಸಿಗುತ್ತೆ ನಮಗೆ, ಒಂದು 10 ರೂಪಾಯಿ ಕೊಟ್ರೆ ಒಂದು ಕಟ್ಟು ಕೊಡ್ತಾರೆ ಎಲ್ಲ ಯಾವ ಉಡುಪಿ ಸ್ಟೋರ್ಸ್ ಅಲ್ಲಿ ಎಲ್ಲಾದ್ರು ಸರಿ, ನಮ್ಮ ಗ್ರಂಥಿಕೆ ಅಂಗಡಿಯಲ್ಲಿ ದರ್ಭೆ ಕೊಡ್ತಾರೆ. ಆ ದರ್ಭೆಯನ್ನು ತನ್ನಿ, ಅದನ್ನ ಸರಿಯಾಗಿ ತಿಳ್ಕೊಂಡು ಉಜ್ಜಿದಾಗ ಏನಾಗಲ್ಲ, ರಿವರ್ಸ್ ಆಗಿ ನೀವು ಅದರ ಬೆನ್ನಿನ ಭಾಗ ರಿವರ್ಸ್ ಆಗಿ ಉಜ್ಜಿದರೆ ಕೈಯೆಲ್ಲ ಗಾಯ ಆಗುತ್ತೆ, ಕೈಯೆಲ್ಲ ಗಾಯ ಆಗುತ್ತೆ. ದರ್ಭೆಗೆ ಅಷ್ಟು ನಮಗೆ ಗಾಯ ಮಾಡುವ ಇದ್ರೆ ಅಲ್ಲಿ ಎಂಥ ಇದಿರುತ್ತೆ, ಹಾಗೆ ಕತ್ತರಿಸಿ ಹಾಕ್ತಾ ಇರುತ್ತೆ ಆ ಪತ್ರಗಳು. 2000 ಯೋಜನದಷ್ಟು ದೂರ ಇರುತ್ತೆ ಆ ವನ. ಅದರಲ್ಲಿ ಇವರನ್ನ ಕರ್ಕೊಂಡು ಹೋಗ್ತಾರೆ. ಕಾಕೋಲೂಕ ವಟಗ್ರಧ್ರ ಸರಗಾ ದಂಶ ಸಂಕುಲಂ ಸದಾ ವಾಗ್ನಿಧಿ ತತ್ಪತ್ರೈಹಿ ಛಿನ್ನ ಭಿನ್ನ ಪ್ರಜಾಯತೆ. ಇನ್ನ ಇವರಿಗೆ ತೊಂದರೆ ಕೊಡ್ಲಿಕ್ಕೆ ನಾನಾ ಕಾಗೆ ಗೂಬೆ ಗಿಡಗ ಹದ್ದು ಜೇನುನೊಣ ಸೊಳ್ಳೆಗಳು ಕಾಡಗಿಚ್ಚು ಈ ರೂಪದಲ್ಲಿ ಕಾಟ ಕೊಡ್ತಾರೆ. ಆ ಎಲೆಗಳಿಂದ ಇವರ ಶರೀರವೆಲ್ಲ ಛಿನ್ನ ಭಿನ್ನವಾಗ್ತಾ ಇರುತ್ತೆ. ಕೆಲವೊಂದು ಕಡೆ ಅವರನ್ನ ಅಂಧಕೂಪದಲ್ಲಿ ಹಾಕ್ಬಿಡ್ತಾ ಇರ್ತಾರೆ, ಕೆಲವೊಂದು ಕಡೆ ಪರ್ವತದಿಂದ ಕೆಳಗೆ ಹಾಕ್ತಾರೆ, ಕೆಲವೊಂದು ಕಡೆ ವಿಶೇಷವಾಗಿ ಅಲುಗು ವಿಶೇಷ ಚೂಪಾದ ಹರಿತವಾದ ಅಲುಗಿರತಕ್ಕಂಥ ಖಡ್ಗಗಳ ಮೇಲೆ, ಹಾಗೆ ಚೂಪಾದ ಮುಳ್ಳುಗಳ ಮೇಲೆ ನಡೆಸಿ ಕರ್ಕೊಂಡು ಹೋಗ್ತಾರೆ. ಇನ್ನ ಕೆಲವೊಂದು ಕಡೆ ಜಾರಿ ಬೀಳತಾರಿವರು. ನಂತರ ಕ್ವಚಿತ್ ಪಂಕೆ ಜಲವು ಕಾಢ್ಯ ಜಿಗಣಿ ಇರುತ್ತೆ, ಆ ಜಿಗಣಿ ತುಂಬಿದಂಥ ಕೆಸರಲ್ಲಿ ಹಾಕ್ಬಿಡ್ತಾರೆ. ಇನ್ನೊಂದು ಸಲ ಕುದೀತಾ ಇರುವಂಥ ಕೆಸರಲ್ಲಿ ಹಾಕ್ತಾರೆ. ಇಷ್ಟು ಹಾಕಿ ಟ್ರೀಟ್ಮೆಂಟ್ ಕೊಟ್ಟಂತೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನ. ಸಂತಪ್ತ ಬಾಲುಕಾ ಕೀರಣೆ ಭೀಕರವಾಗಿ ಕುದ್ದೋಗಿರುತ್ತೆ ಆ ಮರಳು, ಆ ಮರಳಲ್ಲಿ ಇವರನ್ನ ಉರುಳಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಧುಮಾತ ತಾಮ್ರಮಯೇ ಕ್ವಚಿತ್, ಅಲ್ಲಿ ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಚೆನ್ನಾಗಿ ಕೆಂಡದಲ್ಲಿ ಹಾಕಿ ಸುಟ್ಟರೆ ಯಾವುದನ್ನ ಈ ತಾಮ್ರವನ್ನ ಕೆಂಪಾಗಿರುತ್ತಲ್ಲ ಅಂಥ ರೀತಿಯಲ್ಲಿರುತ್ತೆ ಮರಳು. ಆ ಮರಳಲ್ಲಿ ಇವರನ್ನು ಉರುಳಿಸಿ ಕರ್ಕೊಂಡು ಹೋಗ್ತಾರೆ. ಇನ್ನ ಕೆಲವು ಕಡೆ ಕೆಂಡದ ರಾಶಿಯೇ ಬಿದ್ದಿರುತ್ತೆ, ಧೂಮ ಬರ್ತಾ ಇರುತ್ತೆ, ಅಲ್ಲಿ ಇವರನ್ನ ಓಡಾಡಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕ್ವಚಿದಂಗಾರ ವೃಷ್ಟಿಶ್ಚ ಶಿಲಾವೃಷ್ಟಿ ಸವದ್ರಕ ರಕ್ತವೃಷ್ಟಿ ಶಸ್ತ್ರವೃಷ್ಟಿ ಕ್ವಚಿದುಷ್ಣಾಂಬು ವರ್ಷಣಂ. ಇನ್ನ ನಡ್ಕೊಂಡು ಹೋಗುವಾಗ ಪಕ್ಕದಲ್ಲಿ ತೊಂದರೆ ಅಲ್ಲದೆ ಇನ್ನ ಮೇಲಿಂದಲೂ ಕೊಡ್ತಾ ಇದ್ದಾರೆ. ಹೇಗೆ ಮೇಲಿಂದ ಕೆಂಡದ ಮಳೆ ಸುರಿಸ್ತಾರೆ, ಕಲ್ಲಿನ ಮಳೆ ಸುರಿಸ್ತಾ ಇದ್ದಾರೆ. ನಂತರ ರಕ್ತವೃಷ್ಟಿ, ಶಸ್ತ್ರವೃಷ್ಟಿ, ಇಷ್ಟೆಲ್ಲ ಆಗಿ ಹೊರಗೆ ಬಂದು ಬರ್ತಾ ಇರುವ ಕಾಲಕ್ಕೇನೆ ಮೇಲೆ ಹೈ ಟೆಂಪರೇಚರ್ ನೀರು, ಮೈಯೆಲ್ಲ ಕತ್ತರಿಸಿ ಹೋಗಿದೆ ಅಂತಹ ಕಾಲಕ್ಕೆ ಮೇಲಿಂದ ಬಿಸಿ 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 ಕುದಿಯೋ ನೀರು ಹಾಕ್ತಾ ಇರುತ್ತಾರೆ. ನಂತರ ಕ್ಷಾರ ಕರ್ದಮ ವೃಷ್ಟಿಶ್ಚ, ಆ ಬಿಸಿ ನೀರು ಬಿದ್ದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೆಕ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಟ್ರೀಟ್ಮೆಂಟ್ ಒಂದು ಯಾವುದು ಪ್ರಾಡಕ್ಟ್ ಇದ್ರೆ ಒಂದು ಕನ್ವೇಯರ್ ಅಲ್ಲಿ ಹಾಗೆ 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 ಹೋಗ್ತಾ ಇರತ್ತಲ್ಲ ಆ ಥರ. ಕ್ಷಾರ ಕರ್ದಮ ವೃಷ್ಟಿಶ್ಚ, ಆ ಮೈ ಎಲ್ಲ ಬಿಸಿ ನೀರಿಗೆ ಕುದ್ದು ಹೋದ ಮೇಲೆ ಅವರ ಮೇಲೆ ಉಪ್ಪು ಕೆಸರನ್ನ ಹಾಕ್ತಾರೆ, ಉಪ್ಪು ಬೆರೆತಂಥ ಕೆಸರು. ಇಷ್ಟೆಲ್ಲ ಹಾಕಿದರೆ ಮೈ ಹೇಗಿರಬೇಕು? ಇಷ್ಟು ಹಾಕಿದ ಮೇಲೆ ಇದ್ದಕ್ಕಿದ್ದಂತೆ ಹೋಗುವಾಗ ಆಳವಾದ ಜಾಗ ಇರುತ್ತೆ, ಜಾರಿ ಒಳಗೆ ಬೀಳುತ್ತಾರೆ. ಬೀಳೋದು ನೋಡಿ, ಪೆಟ್ಟಾಗೋದು ನೋಡಿ, ಮತ್ತು ಮೇಲಕ್ಕೆ ಬಕೆಟ್ ಅನ್ನು ಸೆಳೆದಂತೆ ಸೆಳೆಯುತ್ತಾರೆ. ವಪ್ರ ಪ್ರರೋಹಣಂ ಕ್ವಾಪಿ ಕಂದರೇಶು ಪ್ರವೇಶನಂ. ಇವರ ವಿಶೇಷವಾಗಿ ಯಮಭಟರು ಎಲ್ಲಿಗೆ ಬೇಕಾದರೂ ಹಾರಿ ಮೇಲೆ ಕೂಡುತ್ತಾರೆ, ಪರ್ವತಾಗ್ರಕ್ಕೆ ಇವರನ್ನ ಸೆಳೀತಾರೆ ಬಾ ಅಂತ. ಆ ಪರ್ವತ ಹತ್ತಲಾರದೆ ಹಾಗೇ ಏರಿ ಹೋಗಬೇಕು, ಬಿದ್ದರೆ ಮತ್ತು ಬೀಳೋವರೆಗೂ ಬಿಡ್ತಾರೆ, ಮತ್ತ ಮೇಲಕ್ಕೆ ಸೆಳೀತಾರೆ. ನಂತರ ಕೆಲವೊಂದು ಕಡೆ ಗುಹೆಗಳಲ್ಲಿ ಹೋಗಬೇಕಾಗ್ತಾ ಇರುತ್ತೆ. ಹೌದಾ? ಹೌದು, ಇದು ಯಮಮಾರ್ಗ ಭಯಂಕರವಾದ್ದು. ಅಲ್ಲಿ ಗಢಾಂಧಕಾರ ಇರುತ್ತೆ, ಶಿಲೆಗಳಿರುತ್ತೆ. ದುಃಖಾರೋಹ ಶಿಲಾ ಕ್ವಚಿತ್, ಕಷ್ಟಪಟ್ಟರು ಏರಲಿಕ್ಕೆ ಸಾಧ್ಯವಿಲ್ಲ. ಅಂಥ ದೊಡ್ಡ ದೊಡ್ಡ ಬಂಡೆಗಲ್ಲುಗಳಿರುತ್ತೆ, ಅದನ್ನು ಏರಿಕೊಂಡು ಜಾರಿ ಬೀಳತಾ ಇರುತ್ತಾರೆ, ಏರಿ ಹೋಗಬೇಕಾಗ್ತಾ ಇರುತ್ತೆ. ಪೂಯ ಶೋಣಿತ ಪೂರ್ಣಾಶ್ಚ ವಿಷ್ಠಾಪೂರ್ಣಾಹ ಹೃದ ಕ್ವಚಿತ್ ಕೀವು ರಕ್ತ. ಹಾಗೆ ಮಲಗಳಿಂದ ತುಂಬಿದ ಕೊಳೆತಂಥ ಈ ವಿಶೇಷವಾಗಿರತಕ್ಕಂಥ ಕೊಳಗಳು ಇರುತ್ತೆ, ಕುಂಡಗಳು, ಅದರಲ್ಲಿ ಇವರನ್ನು ಹಾಕ್ತಾರೆ. ಇವರು ಏರಿ ಇಳಿದು ಎಲ್ಲ ಆಗಿ ಸುಸ್ತಾಗಿದೆ ಅಂದರೆ, ಹೌದಾ, ವಿಶ್ರಾಂತಿ ಬೇಕಾ ನಿನಗೆ ಅಂತ ಅವರನ್ನ ಆ ಕುಂಡಗಳಲ್ಲಿ ಹಾಕಿ ಇಲ್ಲಿ ವಿಶ್ರಾಂತಿ ತಗೋ. ಇಷ್ಟೂ ಮಾಡಿದ ಕೂಡಲೇ ಬರುವಾಗಲೇನೆ ದರ್ಶನ ಕೊಡೋದು ವೈತರಣಿ ನದಿ ಹೇಳ್ತಾ ಇದ್ದಾರೆ. ಮಾರ್ಗ ಮಧ್ಯೆ ಪ್ರವಹತ್ಯುಗ್ರ ಘೋರ ವೈತರಣಿ ನದಿ ಸಾದೃಷ್ಟ ದುಃಖದ ಕಿಂಬ ಯಸ್ಯಾಹ ವಾರ್ತಾ ಭಯಾವಹ. ಮಾರ್ಗ ಮಧ್ಯದಲ್ಲಿ ಘೋರವಾದ ವೈತರಣಿ ನದಿ ಹರಿತಾ ಇರುತ್ತೆ, ಅದರ ವಿಷಯ ಕೇಳಿದ್ರೇನೆ ಭಯ ಆಗುತ್ತೆ, ನೋಡಿದ ಮೇಲೆ ಭಯ ಆಗಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಏನಂಥ ಭಯ ಹೇಳ್ತಾರೆ, ಏನು ಹೆಚ್ಚಿಲ್ಲ, ಎಷ್ಟು ದೊಡ್ಡ ನದಿ ಅಂದರೆ ಶತಯೋಜನ ವಿಸ್ತೀರ್ಣ, 100 ಯೋಜನದಷ್ಟು ಅಗಲ, ಭಯಂಕರವಾದ ವೇಗದಿಂದ ಹೋಗ್ತಾ ಇದೆ. ಪೂಯ ಶೋಣಿತ ವಾಹಿನಿ ಕೀವು ರಕ್ತಗಳ ಪ್ರವಾಹ, ಬರೀ ಕೀವು ರಕ್ತಗಳ ಪ್ರವಾಹ ಅಲ್ಲ, ಆ ಕೀವು ರಕ್ತಗಳು ಕುದಿಯುತ್ತಾ ಇರುತ್ತೆ. ಇನ್ನ ನಿಮಗೆ ಹೇಳಬೇಕಾದ್ರೆ ಕೊಳೆತ ಕೀವು ರಕ್ತಗಳ ಕುದಿಯುವ ಪ್ರವಾಹ. ಅಸ್ಥಿವೃಂದ ತಟ ದುರ್ಗಾ ಮಾಂಸ ಶೋಣಿತ ಕರ್ದಮ. ಈ ದಡದಲ್ಲೆಲ್ಲ ಎಲುಬುಗಳ ರಾಶಿ, ಅಷ್ಟೇ ಅಲ್ಲ ದುರ್ಗಾ ಅಂತ ದಾಟಲಿಕ್ಕೆ ಸಾಧ್ಯವಿಲ್ಲ, ಎಲುಬುಗಳ ರಾಶಿ ಪರ್ವತದಂತೆ ಬಿದ್ದಿರುತ್ತೆ. ಒಳಗೆ ಆ ದಡದಲ್ಲಿ ಎಲ್ಲ ಕಡೆ ಕೆಸರು ತುಂಬಿರುತ್ತೆ. ಏನು ಕೆಸರು ಅಂದ್ರೆ ಹೇಳ್ತಾ ಇದ್ದಾರೆ, ಮಾಂಸ ರಕ್ತ ಇದೇ ಅಲ್ಲಿ ಕೆಸರಂತೆ ಬಿದ್ದಿರುತ್ತೆ. ನಡಿಲಿಕ್ಕೆ ಸಾಧ್ಯವಿಲ್ಲ. ಅಗಾಧ ದುಸ್ತರ ಪಾಪೈ, ಒಳಗೆ ಇಳಿದರೆ ತುಂಬಾ ಆಳ, ದಾಟ್ಲಿಕ್ಕೆ ಸಾಧ್ಯವಿಲ್ಲ. ಏನು ಕುದಿತ ಇರುತ್ತೆ, ಜ್ವಾಲೆ ಬರ್ತಾ ಇರುತ್ತೆ, ಧೂಮ ಹೊಗೆ ಬರ್ತಾ ಇರುತ್ತೆ, ಅದರೊಳಗೆ ಮೊಸಳೆಗಳೆಲ್ಲ ಇರುತ್ತಂತೆ. ಮತ್ತೆ ಅದಕ್ಕೆ ನಾಗಲ್ವ, ಅದಕ್ಕೆ ನಾಗಲ್ಲ, ಚೆನ್ನಾಗಿರುತ್ತೆ. ಇವರಿಗೆ ತೊಂದರೆ ಕೊಡುತ್ತೆ ಆ ನದಿ. ಅಲ್ಲ, ನದಿ ಇದ್ರೆ ಕುದಿಬೇಕು, ಎಲ್ಲರಿಗೂ ತೊಂದರೆ ಕೊಡ್ಬೇಕಪ್ಪ. ಕೆಲವ್ರಿಗೆ ಕೊಟ್ಟು ಕೆಲವ್ರಿಗೆ ಕೊಡ್ದಂಗಿರೋದು ಅಂದ್ರೆ ಆ ನದಿ ಬುದ್ಧಿ ಇಲ್ಲದ್ದಲ್ಲ, ಬುದ್ಧಿ ಇರುವಂತ ನದಿ ಅಂದ್ರೆ ಗಂಗಾ ನದಿಯೇ ಅಲ್ಲಿ ಬರೋದು. ಗಂಗಾದೇವಿಯೇ ಒಂದು ಭಾಗ ವೈತರಣಿಯಾಗಿ ಇಲ್ಲಿ ಬರ್ತಾಳೆ. ಇದನ್ನ ಭಾರತದಲ್ಲಿ ಹೇಳ್ತ ಮಹಾಗ್ರಹ ಸಮಾಕೀರ್ಣ, ಇವರು ನೀರೊಳಗಿದ್ರೆ ಒಳಗೆ ಮೊಸಳೆಗಳು ಕಚ್ಚಿ ತಿನ್ನತ್ತೆ, ಹಿಡಿದು ಬಿಡ್ತಾ ಇರತ್ತೆ. ಚೂರು ಮೇಲಕ್ಕೆ ಎದ್ದು ಬಂದರೆ ಘೋರವಾದ ಪಕ್ಷಿಗಳೆಲ್ಲ ತಿರುಗ್ತಾ ಇರುತ್ತೆ, ಇವರನ್ನ ಚುಚ್ಚಿ ಚುಚ್ಚಿ ತಿಂತಾ ಇರುತ್ತೆ. ಇನ್ನು ಹೇಳ್ತಾರೆ, ಅದರ ಫಸ್ಟ್ ಹೇಳ್ತಾರೆ ನೋಡಿ, ಆಗತಂ ಪಾಪಿನಂ ದೃಷ್ಟ್ವ ಜ್ವಾಲಾಧೂಮ ಸಮಾಕುಲ ಕ್ವತತೆ ಸಾ ನದೀ ತಾರ್ಕ್ಷ್ಯ ಕಟಾಹಂತರ್ಘೃತಂ ಯಥಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಪಾಪಿಯನ್ನು ನೋಡಿದ ಕೂಡಲೇ ಗಡಿಗೆಯಲ್ಲಿ ತುಪ್ಪ ಹಾಕಿ ಕಾಸಿದರೆ ಹೇಗೆ ಕುತ್ತ 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 ಕುದಿತಾ ಇರುತ್ತೋ ಆ ಥರ ಕುದಿಲಿಕ್ಕೆ ಶುರು ಆಗುತ್ತಂತೆ. ಇನ್ನ ಈ ನದಿಯಲ್ಲಿ ನೀರಿರುತ್ತ ಅಂದ್ರೆ ನೀರಿರಲ್ಲ, ಎಲ್ಲಿ ನೋಡಿದ್ರೂ ಕೀವು ರಕ್ತ. ಅದರೊಳಗೆ ನೀರು ತುಂಬಾ ಕಾಲ ಇಟ್ಬಿಟ್ರೆ ಅದರಾಗೆಲ್ಲ ಸಣ್ಣ 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 ಹುಳ ಬರುತ್ತಲ್ಲ, ಆ ಥರ ಕ್ರಿಮಿಭಿ ಸಂಕುಲ ಘೋರೈ ಸೂಚಿ ವಕ್ರೈ ಸಮಂತತಃ. ಸೂಜಿಯಂತೆ ಮುಖ ಇರುತ್ತೆ, ಅಂತ ಸಣ್ಣ 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 ಕ್ರಿಮಿಗಳು ಇಡೀ ನದಿಯಲ್ಲಿ ತುಂಬಿರುತ್ತೆ. ಕ್ರಿಮಿಗಳದ್ದೇ ಪ್ರವಾಹ. ಇನ್ನ ವಜ್ರದಂತೆ ಮೂಗಿರತಕ್ಕಂಥ ದೊಡ್ಡ ದೊಡ್ಡ ಹದ್ದುಗಳು ಕಾಗಿಗಳು ಎಲ್ಲ ಇರುತ್ತೆ. ಇವರು ಮೇಲಕ್ಕೆದ್ರೆ ಸಾಕು ಚುಚ್ಚಬೇಕು ಅಂತ ನೋಡ್ತಾ ಇರುತ್ತೆ. ಇನ್ನು ಹೇಳ್ತಾರೆ, ಶಿಂಶುಮಾರೈಶ್ಚ ಮಕರೈಹಿ ಜಲವುಕೋ ಮತ್ಸ್ಯ ಕಚ್ಚಪೈಹಿ ಅನ್ಯೈಹಿ ಜಲಸ್ಥಲೈಹಿ ಜೀವೈಹಿ ಪೂರಿತ ಮಾಂಸಭೇದಕೈಹಿ. ಚೇಳುಗಳು, ಮೊಸಳೆಗಳು, ಜಿಗಣೆಗಳು, ಮೀನು, ಆಮೆ ನೀರಲ್ಲೇ ವಾಸ ಮಾಡುವಂಥ ಮಾಂಸ ತಿನ್ನುವ ಪ್ರಾಣಿಗಳಿಂದ ತುಂಬಿರುತ್ತೆ. ಪಾಪಿಗಳ ಮಾಂಸವನ್ನು ಕಿತ್ತು ಕಿತ್ತು ತಿಂತಾ ಇರುತ್ತೆ. ಈ ಸಂದರ್ಭ ನೋಡಬೇಕಾದ್ರೆ ಕೆಲವೊಂದು ಕಡೆ ಈ ಆನಿಮಲ್ ಪ್ಲಾನೆಟ್ ಅಂತ ಅದರಲ್ಲಿ ತೋರಿಸ್ತಾ ಇರ್ತಾರೆ. ಈ ಅಡವಿಯಲ್ಲಿ ಇರತಕ್ಕಂಥ ಪ್ರಾಣಿಗಳ ಹಿಂಸ. ಒಂದು ಪ್ರಾಣಿ ಇದಕ್ಕೆ ಆಹಾರ, ಇದು ಹೋಗಿ ಹಿಡಿಯುತ್ತದನ್ನು, ಹೌದಲ್ವ, ನೋಡ್ತಾ ಇರ್ತೀರ, ಹಿಡಿದಾಗ ಇದಕ್ಕೆ ಸಿಕ್ಕಾಕೊಳ್ಳುತ್ತೆ, ಇನ್ನು ಬದುಕೇ ಇರುತ್ತದು, ಇನ್ನು ಬದುಕೇ ಇರುತ್ತೆ. ಆ ಬದುಕಿರುವಾಗಲೇನೆ ಇದು ಅದನ್ನು ಕಚ್ಚಿ ತಿನ್ಲಿಕ್ಕೆ ಶುರು ಮಾಡಿರುತ್ತೆ. ಹಾಗಿರುತ್ತೆ ಇವರ ಪರಿಸ್ಥಿತಿ. ಅಲ್ಲ, ಸುಮ್ಮನೆ ನಮ್ಮ ಹೆದರ್ಸಕ್ಕೆ ಹೇಳ್ತಾ ಇದ್ದೀರಷ್ಟೇ, ಇಂಥದ್ದಿರುತ್ತಾ, ಒಮ್ಮೆ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಅಂತ ನೋಡಿದವರೆಲ್ಲರೂ ಹೇಳಿದ್ದಾರೆ, ಜ್ಞಾನಿಗಳೆಲ್ಲರೂ ಹೇಳಿದ್ದಾರೆ, ಅನೇಕ ಜನ ಅಲ್ಲಿಗೆ ಹೋಗಿ ತಿರುಗಿ ಬಂದವರಿದ್ದಾರೆ. ಯಪ್ಪ ಅಂತ, ಪ್ರಮಾದ ವಶಾತ್ ಅವರ ಕರ್ಕೊಂಡು ಹೋದದ್ದು ಅಂತ ಅನ್ಸುತ್ತೆ. ಸ್ವಲ್ಪ ತೋರಿಸಿ ಬಿಟ್ರೆ ಇವರು ಮೌತ್ ಪಬ್ಲಿಸಿಟಿ ಚೆನ್ನಾಗಾಗುತ್ತೆ ಅಂತ ನರಕದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟವರು ತುಂಬಾ ಜನ ಇದ್ದಾರೆ. ನಂತರ ಆ ಪ್ರವಾಹದಲ್ಲಿ ಬಿದ್ದು ಹೋಗ್ತಾರೆ, ಒದ್ದಾಡ್ತಾ ಇರ್ತಾರೆ. ಅಯ್ಯೋ, ಹೆಂಡತಿ ಮಕ್ಕಳು ಎಲ್ಲರನ್ನ ನೆನೆದು ನೆನೆದು ಅಳತಾ ಇರ್ತಾರೆ. ಅಲ್ಲಿ ಹಸಿವೆ ಆಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ಆ ರಕ್ತವನ್ನೇ ಕುಡಿತಾ ಇರ್ತಾರೆ. ಆ ವಿಶೇಷವಾಗಿ ಆ ನದಿ ರುಧಿರಾಪೂರಂ, ರಕ್ತಪೂರ್ಣ ತುಂಬಾ ನೊರೆಯಿಂದ ಹರಿತಾ ಇರುತ್ತೆ. ಮಹಾಘೋರ ಅತಿ ಗರ್ಜಂತಿ ದುರ್ನಿರೀಕ್ಷ ಭಯಾವಹ, ಮಹಾಘೋರವಾಗಿರುತ್ತೆ ವೈತರಣಿ ನದಿ ಗರ್ಜನೆ, ಅಷ್ಟು ಶಬ್ದ ಬರ್ತಾ ಇರುತ್ತೆ. ದುರ್ನಿರೀಕ್ಷ ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಭಯ ಬರುತ್ತಾ ಇರುತ್ತೆ. ತಸ್ಯಾಹ ದರ್ಶನ ಮಾತ್ರೇಣ ಪಪಾಸ್ಯು ಗತಚೇತನ, ಆ ವೈತರಣಿ ನದಿಯನ್ನು ನೋಡಿದ ಕೂಡಲೇ ಮೂರ್ಛಾಕರ ಅಂತಾರಾಗ್ತಾರಂತೆ ಪಾಪಿಗಳು. ನಾನಾ ಚೇಳುಗಳು ಕೃಷ್ಣ ಸರ್ಪಗಳು ತುಂಬಿರುತ್ತೆ. ತನ್ಮಧ್ಯೆ ಪತಿತಾ ನಾಂ ಚತ್ರಾತ ಕೋಪಿನ ವಿದ್ಯತೆ, ಅದರಲ್ಲಿ ಬಿದ್ದವರನ್ನ ರಕ್ಷಣೆ ಮಾಡುವ ನಾಥರೇ ಇರಲ್ಲ. ಆವರ್ತ ಶತ ಸಾಹಸ್ರೈಹಿ ಪಾತಾಲೇ ಯಾಂತಿ ಪಾಪಿನಃ, ಸುಳಿಗಳು ಲಕ್ಷಾಂತರ ಇರುತ್ತೆ. ಒಂದು ಸಲ ಸುಳಿಗಳಿಗೆ ಸಿಕ್ಕಾಕೊಂಡ್ರೆ ಪಾತಾಳಕ್ಕೆ ಹೋಗಿ ಮತ್ತು ಮೇಲಕ್ಕೆ ಬರ್ತಾರೆ. ಪಾಪಿಗಳಿಗಾಗಿ ಪ್ರತ್ಯೇಕವಾಗಿ ನಿರ್ಮಿತವಾಗಿದೆ ಭಗವಂತನಿಂದ ನದಿ ಅಂತ ಹೇಳ್ತಾ, ನಪಾರಂ ದೃಶ್ಯತೆ ತಸ್ಯಾಹ ದುಸ್ತರ ಬಹು ದುಃಖದ, ಅದರ ದಡವೇ ಕಾಣಿಸಲ್ಲ ಅಷ್ಟು ದೂರ ಇರುತ್ತೆ. ಇಂಥ ಅತಿ ದುಃಖಕರವಾದಂಥ ಯಮಮಾರ್ಗದಲ್ಲಿ ಚೀರತ ದುಃಖ ಪಡುತ್ತಾ ಅಳತ ಹೋಗ್ತಾ ಇರ್ತಾರೆ. ಇನ್ನ ನಾನಾ ಅವರ ಯಮ ಲೋಕದಲ್ಲಿ ನರಕಗಳಲ್ಲಿ ಕೊಡುವ ಯಾತನೆ ಬೇರೆ, ಇದು ಯಮ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಾಗ ಪಡುವ ಯಾತನೆ ಹೇಳೋದು. ಪಾಶಗಳು ಹಾಕಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಕೆಲವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಎಂಥದ್ದು, ಕೃಶ್ಯಮಾಣಾಹ ತಥಾಂಕುಶೈ, ಅಂಕುಶಗಳನ್ನ ಬೆನ್ನಿಗೆ ಚುಚ್ಚಿ ಅದರಿಂದ ಸೆಳಕೊಂಡು ಹೋಗ್ತಾ ಇರ್ತಾರೆ. ಶಸ್ತ್ರಾಗ್ರೈಹಿ ಪೃಷ್ಠತ ಪ್ರೋತೈಹಿ ನಿಯಮಾನಶ್ಚ ಪಾಪಿನಃ, ಶಸ್ತ್ರಗಳನ್ನ ಹಾಗೆ ಬೆನ್ನಿಗೆ ಚುಚ್ಚಿ ಅದರಿಂದ ಸೆಳಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಕೆಲವರಿಗೆ ನಾಸಾಗ್ರಪಾಶ ಕೃಷ್ಟಾಶ್ಚ, ಮೂಗಿಗೆ ಹಗ್ಗ ಹಾಕಿ ಸೆಳಕೊಂಡು ಹೋಗ್ತಾ ಇರ್ತಾರೆ. ಕೆಲವರಿಗೆ ಕರ್ಣಪಾಶ ಇಸ್ತಥಾ ಪರೇ ಕಾಲಪಾಶೈ ಕೃಷ್ಯಮಾಣಾಹ ಕಾಕೈ ಕೃಷ್ಯಾಹ ತಥಾ ಪರೇ, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಇಲ್ಲ, ಇವೆಲ್ಲ ಬೇರೆ ಬೇರೆ ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವರಿಗೆ ಕಿವಿಗೆ ಹಗ್ಗ ಹಾಕಿ ಸೆಳ್ಕೊಂಡು ಹೋಗೋದು, ಕೆಲವರಿಗೆ ವಿಶೇಷವಾಗಿ ಕಾಲಪಾಶದಿಂದ ಕರ್ಕೊಂಡು ಹೋಗ್ತಾರೆ, ಕೆಲವರಿಗೆ ವಿಶೇಷವಾಗಿ ಕಾಗೆಗಳ ಕಾಲಿಗೆ ಅವರನ್ನು ಕಟ್ಟಿ ಕಾಗೆಗಳನ್ನು ಬಿಡ್ಬಿಡ್ತಾರೆ, ಕಾಗೆಗಳು ಸೆಳ್ಕೊಂಡು ಹೋಗ್ತಾ ಇರುತ್ತೆ. ಇನ್ನ ವಿಶೇಷವಾಗಿ ಕೆಲವರನ್ನ ಗ್ರೀವಾ ಬಾಹುಶು ಪಾದೇಶು ಬದ್ಧ ಪೃಷ್ಠೇ ಚ ಶೃಂಖಲೈ ಅಯೋಭಾರಚ ಎಂ ಕೆ ಜಿದ್ವಹಂತ ಪಥಿಯಾಂತಿಯೇ, ಕುತ್ತಿಗೆ ತೋಳು ಪಾದ ಬೆನ್ನು ಇದಕ್ಕೆಲ್ಲ ಸಂಕೋಲೆ ಹಾಕಿ ಕಟ್ಟಾಕಿರ್ತಾರೆ. ಭುಜ ಬೆನ್ನಿನ ಮೇಲೆ ದೊಡ್ಡ ಕಬ್ಬಿಣದ ಗುಂಡು ಭಾರವನ್ನ ಕಟ್ಟಿ ಸೆಳೆಸ್ತಾ ಇರ್ತಾರೆ. ಯಮದೂತರು ಅವರು ನೋಡ್ಲಿಕ್ಕೂ ಘೋರವಾಗಿರ್ತಾರೆ, ಮಹಾಘೋರ ರೂಪ ಧಾರಣೆ ಮಾಡಿರ್ತಾರಂತೆ. ತಾಡ್ಯಮಾನಶ್ಚ ಮುದ್ಗರೈ, ಮುದ್ಗರಗಳಿಂದ ಹೊಡಿತಾ ಇರ್ತಾರೆ. ಮುದ್ಗರ ಅಂದ್ರೆ ಗೊತ್ತಾಗಲ್ಲ ನಮಗೆ, ಅದು ಹೇಳ್ತಾರೆ ಕೆಳಗೆ ಚೂಪಾಗಿದ್ದು ಮೇಲೆ ದಪ್ಪಕ್ಕಿದ್ದು ಆ ದಪ್ಪಕ್ಕಿದ್ದ ಪ್ರಾಂತಕ್ಕೆಲ್ಲ ಮುಳ್ಳುಗಳಿರುತ್ತೆ, ಕಬ್ಬಿಣದ ಮುಳ್ಳುಗಳು, ಎಷ್ಟು ಬಡಿದರೂ ಏನು ಬಗ್ಗಬಾರದು ಅಂಥ ಮುಳ್ಳುಗಳಿರುತ್ತೆ, ಅಂಥದ್ದರಿಂದ ಬಡೀತಾ ಇರ್ತಾರೆ. ಅದು ಮುದ್ಗರ ಅಂತ. ಅದು ಇವ್ರು ಬಡಿದಾಗ ಇವರ ಬಾಯಿಯಿಂದ ರಕ್ತ ಸುರಿತಾ ಇರುತ್ತೆ, ವಾಂತಿ ಮಾಡಿಕೊಳ್ತಾ ಇರ್ತಾರೆ. ಹಸಿವೆ ಆ ವಾಂತಿ ಮಾಡಿದ ರಕ್ತವನ್ನೇ ಪುನಃ ಅವರು ತಿಂತ ಇರ್ತಾರೆ. ತಮ್ಮ ತಾವು ಮಾಡಿದ ತಪ್ಪುಗಳನ್ನು ಎಣಿಸಿ ಎಣಿಸಿ ತುಂಬಾ ದುಃಖ ಪಡ್ತಾ ಇರ್ತಾರೆ. ಹಾಗೆ ಯಮಧರ್ಮರಾಜನ ಮಂದಿರಕ್ಕೆ ಹೋಗ್ತಾ ಬರ್ತಾರೆ. ಅಲ್ಲ, ಎಷ್ಟು ಒಳ್ಳೆ ಪುಣ್ಯ ಯೋಗದಿಂದ ಮನುಷ್ಯ ಜನ್ಮ ಬಂದಿತ್ತು, ಒಂದು ಚೂರು ನಾನು ಧರ್ಮವನ್ನ ಮಾಡಲಿಲ್ಲ. ಮಯಾ ನ ದತ್ತಂ ನ ಹುತಂ ಹುತಾಶನೇ ತಪೋ ನ ತಪ್ತಂ ತ್ರಿದಶಾನ ಪೂಜಿತಾಹ ನ ತೀರ್ಥ ಸೇವಾ ವಿಹಿತ ವಿಧಾನತೋ ದೇಹಿನ್ ಕ್ವಚಿನ್ ನಿಸ್ತರಯತ್ವಯಕೃತಂ. ಈ ಮನುಷ್ಯ ಜನ್ಮ ಪಡೆದು ನಾನು ಒಂದು ಚೂರು ದಾನ ಮಾಡಲಿಲ್ಲ, ಒಂದು ಚೂರು ಹೋಮ ಮಾಡಲಿಲ್ಲ, ತಪಸ್ಸು ಮಾಡಿಲ್ಲ, ದೇವತೆಗಳ ಪೂಜಾ ಮಾಡಲಿಲ್ಲ, ತೀರ್ಥ ಯಾತ್ರೆಯನ್ನ ವಿಧಾನದಿಂದ ಮಾಡಲಿಲ್ಲ, ಏನು ಮಾಡಿದೆ ನಾನು? ಏನು ಮಾಡಿದೆ ಅಂದರೆ, ಹಾ, ಹುಟ್ಟಿದಾಗ್ಲಿಂದ ಕಾನ್ವೆಂಟಲ್ಲೆಲ್ಲ ಓದಿದ್ದೆ, ಆ ಓದೋದರಲ್ಲೇ ಕಾಂಪಿಟೇಷನ್ ಇಂದ ಎಲ್ಲ ಮಾರ್ಕ್ಸ್ ಬರಬೇಕು ಅಂತ ಓದಿದ್ದೆ, ಓದಿದ ಮೇಲೆ ಒಳ್ಳೆ ಜಾಬ್ಗಾಗಿ ಟ್ರೈ ಮಾಡಿದೆ, ಆ ಜಾಬಲ್ಲೇ ರಿಟೈರ್ ಆಗ, ಅವರು ರಿಟೈರ್ಮೆಂಟ್ ಅಂದ್ರೆ ಅವರು ಹೊರಗೆ ತಳ್ಳೋದು ತಾನೇ, ಅವ್ರು ಹೊರಗೆ ತಳ್ಳೋವರೆಗೂ ಅಲ್ಲೇ ಬಿದ್ದಿದ್ದು ಬೆಳಿಗ್ಗೆದ್ದ ಕೂಡಲೇ ಒಂದಿಷ್ಟು ಸ್ನಾನ ಮಾಡೋದು, ಒಂದಿಷ್ಟು ಬಾಯಲ್ಲಿ ಹಾಕ್ಕೊಳ್ಳೋದು, ಓಡೋದು. ಅಲ್ಲಿಗೆ ಹೋದ ಮೇಲೆ ಒಂದ ನಾವು ಆಫೀಸಲ್ಲಿರ್ಬೇಕು ಅಥವಾ ಮನೆಗೆ ಬಂದ್ರೆ ಆಫೀಸ್ ನಮ್ಮ ತಲೆಯಲ್ಲಿರ್ಬೇಕು, ಒಟ್ಟಾರೆ ನಾವು ಆಫೀಸಲ್ಲಿರ್ಬೇಕು ಅಥವಾ ಆಫೀಸಿಂದ ಮನೆಗೆ ಬಂದ್ರೆ ನಮ್ಮ ತಲೆ ತುಂಬಾ ಆಫೀಸೇ ಇರುತ್ತೆ, ಅದೇ ಕಚ್ಚ 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 ಕಚ್ತಾ ಇರುತ್ತೆ. ಆ ಪ್ರಮೋಷನು, ಆ ಡಿಮೋಷನು, ಆ ಕಷ್ಟ, ಅದೇ ನೆನೆಯಿತ, ಅದೇ ಬದುಕ್ತ. ಚೂರು ಸಮಯ ಸಿಕ್ಕರೆ ಆ ಸ್ಯಾಲ್ರಿ ಎಲ್ಲ ತಂದು ಬಚ್ಚಿ ಹೇಗೆ ಬಚ್ಚಿಟ್ಕೊಳ್ಬೇಕು, ಟ್ಯಾಕ್ಸ್ ಹೇಗೆ ಕಡಿಮೆ ಮಾಡ್ಕೋಬೇಕು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಗೆ ತೆಗೆದಿಡಬೇಕು, ಎಲ್ಲೆಲ್ಲಿ ಡೆಪಾಸಿಟ್ ಮಾಡಬೇಕು, ಯಾವ ಮನೆ ತಗೋಬೇಕು, ಅದರಲ್ಲಿ ಫೆಸಿಲಿಟಿ ಹೇಗೆ ಮಾಡ್ಕೋಬೇಕು. ಇಷ್ಟರ ಮಧ್ಯೆ ಆ ಸಮಯ ಸಿಕ್ಕಾಗೆಲ್ಲ ನ್ಯೂಸ್ ಪೇಪರು ಟಿ ವಿ ಚಾನಲು ಆಮೂಲಾಗ್ರವಾಗಿ ಹೇಗೆ ಓದಬೇಕು, ಇದರೊಳಗೆ ಕಾಲ ಕಳೆದಾಯಿತು. ಇನ್ನು ರಿಟೈರ್ಮೆಂಟ್ ಎಲ್ಲ ಆದ ಮೇಲೆ ಮನೆಯಲ್ಲಿ ಕೂತಾಗ ಇಷ್ಟು ಕಾಲ ನಾನು ಕೆಲಸ ಮಾಡುತ್ತಾ ಇದ್ದೆ, ನನಗೆ ಟೈಮ್ ಹೇಗೆ ಹೋಯಿತೋ ಗೊತ್ತಾಗಿಲ್ಲ, ಇವಾಗ ಟೈಮ್ ಪಾಸ್ ಹೇಗೆ ಮಾಡಬೇಕೋ ಗೊತ್ತಾಗಿಲ್ಲ ಅಂತ ನಾನಾ ವಿಚಿತ್ರವಾದ ಎಲ್ಲ ಜನಗಳಿಂದ ಕೂಡಿಕೊಂಡು ಹರಟೆ ಹೊಡೆಯುತ್ತಾ ಇನ್ನೇನು ವೇಯ್ಟಿಂಗ್ ಫಾರ್ ಲಾಂಚ್, ಹೊರಡಬೇಕು ಅಂತ ಕಾದ್ಕೊಂಡಿದ್ದು ಕೊನೆಗೆ ಸತ್ತೋಗೋದು, ಇದೇ ತಾನೇ ಮಾಡಿದ್ದು. ಇವೆಲ್ಲ ಎಲ್ಲಿ ಬರುತ್ತೆ? ಇದ್ಯಾವುದು ಮಾಡಲ್ಲ. ಮಾಡುವಂಥವರನ್ನ ನೋಡಿದರೆ ಯಪ್ಪ ಇವ್ರು ಯಾರು ಇಂಥವೆಲ್ಲ ಮಾಡ್ತಾರೆ ಅನ್ನೋದು, ಇಂಥವರನ್ನ ಹಾಕಿ ಹುರಿದು ಬಿಡ್ತಾರೆ ಇಟ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಪುರಾಣ ಕೇಳಲಿಕ್ಕೂ ಪೇಷನ್ಸ್ ಇರಲ್ಲ. ಎಲ್ಲಾದರೂ ಮನೆಗಳಲ್ಲಿ ಇವ್ರು ಹೋದಾಗ ಇಗೋ ಇಂಥದ್ದೇ, ಎಲ್ಲಾದರೂ ಯಾರಾದರೂ ಪ್ರಾಣ ಬಿಟ್ಟಾಗ ಇವರನ್ನೆಲ್ಲ ಕರೀತಾರೆ ಬಳಗ ಬಂಧು ಅಂತ. ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ, ಅಲ್ಲಿ ಪುರಾಣಗಳು ಹೇಳ್ತಾ ಇದ್ರೆ ಇದು ನಮಗೆಲ್ಲ ಯಾರಿಗೂ ಹೇಳ್ತಾ ಇದ್ದಾರೆ ಎಂಬ ಮುಖ ಇಟ್ಟು ತಪ್ಪಿದ್ದಲ್ಲ ಅಂತ ಕೂತಿರ್ತಾರೆ. ಆ ಮುಖ ನೋಡೋ ಕಾಲಕ್ಕೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸುಂದರವಾಗಿರುತ್ತೆ ಪುರಾಣ ಕೇಳೋ ಕಾಲಕ್ಕೆ ಅಂತ, ಚಂಡಾಲವಾಗಿರ್ತಾರೆ. ಇಂಥವರನ್ನೆಲ್ಲ ಅಲ್ಲಿ ಹುರಿಯೋ ಪುಟ್ಟಿಯಲ್ಲಿ ಹಾಕಿ ಹುರಿದಂತೆ ಹುರಿತಾ ಇರ್ತಾರೆ, ನಮಗೆ ಸಂತೋಷ ಆಗಲ್ವಾ? ಮತ್ತೆ ಇಡೀ ಭಗವಂತನ ಚಿಂತನೆಗೆ ಅಡ್ಡಿ ಬೀಳುತ್ತಾರೆ. ತಾವು ಮಾಡಲ್ಲ, ಇನ್ನೊಬ್ಬರನ್ನ ಮಾಡ್ಲಿಕ್ಕೆ ಬಿಡಲ್ಲ. ಮತ್ತೆ ಇಂಥವರಿಗೆ ಆ ಶಿಕ್ಷೆ ಹೋಗ ಬರಬೇಕೋ ಇಲ್ವೋ? ಅದಕ್ಕೆ ದೇವರು ಮುಲಾಜ ಇಲ್ಲದಂಗೆ ದೇವರಿಗೇನು, ಡೋಂಟ್ ಕೇರ್. ಯಾವನಾದ್ರೆ ಏನು ಸೆಳಕೊಂಡು ಬರ್ತಾರೆ, ಕೂಡಿಸ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಒಂದು ಸಲನೂ ಬ್ರಾಹ್ಮಣರ ಗುಂಪನ್ನ ಪೂಜಾ ಮಾಡಲಿಲ್ಲ. ನ ಪೂಜಿತ ವಿಪ್ರಗಣ ಸುರಾಪಗ ನ ಚಾಶ್ರಿತ. ವಿಶೇಷವಾಗಿ ಗಂಗೆಯನ್ನ ಎಂದು ಸ್ನಾನ ಮಾಡಲಿಲ್ಲ, ಸತ್ಪುರುಷರ ಸೇವಾ ಮಾಡಲಿಲ್ಲ, ಪರೋಪಕಾರ ಮಾಡಲೇ ಇಲ್ಲ. ಯಾವಾಗೂ ನನ್ನ ಹೊಟ್ಟೆ ನಾನು ನಾನು ಸಾಯ್ಬೇಕು ಅಂತ ಈ ಥರ ಬದುಕಿದ್ದೆ. ಏನು ನನ್ನ ಬದುಕು ಅಂತ ಅಲ್ಲಿ ದುಃಖ ಪಡುತ್ತಾರೆ. ನೀರು ಒಬ್ಬರಿಗೆ ಕೊಳ್ಳಿಲ್ಲ, ಪಶು ಪಕ್ಷಿಗಳಿಗಾಗಿ ನೀರಿಗಾಗಿ ಏನಾದರೂ ವ್ಯವಸ್ಥೆ ಮಾಡಲಿಲ್ಲ. ಗೋವುಗಳಿಗೆ ಬ್ರಾಹ್ಮಣರಿಗೆ ಏನಾದರೂ ಊಟಕ್ಕೆ ಗೋಗ್ರಾಸಕ್ಕೆ ಕೊಡಲಿಲ್ಲ. ಏನು ಮಾಡಿದ ನಾನು? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಿತ್ಯ ದಾನ ಮಾಡಲಿಲ್ಲ, ಗೋವುಗಳಿಗೆ ವಿಶೇಷವಾಗಿ ತೃಪ್ತ ಆಗುವಷ್ಟು ಆಹಾರ ಕೊಡಲಿಲ್ಲ, ವೇದ ಶಾಸ್ತ್ರಾರ್ಥಗಳನ್ನ ಚಿಂತನೆ ಮಾಡಲಿಲ್ಲ. ಏನು ಮಾಡಿದೆ ನಾನು ಅಂತ ದುಃಖ ಪಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನ ಅಧ್ಯಾಯಗಳಲ್ಲಿ ಯಮಧರ್ಮರಾಜರ ಪಟ್ಟಣಕ್ಕೆ ಹೋದ ಮೇಲೆ ಹೇಗಿರುತ್ತೆ ಏನು ಎಲ್ಲವನ್ನ ಹೇಳುತ್ತಾರೆ, ಅದನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.